ಹಾಗಿದ್ರೆ ಏನು ಆ ಜ್ಞಾನ? ಇಂಥ ಒಂದು ಮೋಕ್ಷ ಕೊಡಿಸ್ತಕ್ಕಂಥ ಜ್ಞಾನ ಯಾವುದು ಅಂತ ಕೇಳಿದರೆ ಭಗವಂತ ಒಂದು ವಿವರಣೆ ಮಾಡ್ತಾ ಇದ್ದಾನೆ. ಬಹಳ ಸೃಷ್ಟಿಕ್ರಮವನ್ನೇ ಭಗವಂತ ಹೇಳಿದ್ದಾನೆ. ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಇದು ಮುಂದಿನ ಮಾತು, ಬಹಳ ಮುಖ್ಯವಾದ ಮಾತು. ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಅರ್ಜುನ, ಮಮ ಯೋನಿಹಿ ಮಹದ್ ಬ್ರಹ್ಮ, ಇಲ್ಲಿ ಯೋನಿ ಶಬ್ದಕ್ಕೆ ಅನೇಕ ಅರ್ಥಗಳು. ಓಂ ಶಾಸ್ತ್ರ ಯೋನಿತ್ವ ತೋಮ್ ಅಂದ ಬ್ರಹ್ಮಸೂತ್ರದಲ್ಲಿ ಯೋನಿ ಅನ್ನೋ ಪದ ಬಂದಿದೆ. ಅದಕ್ಕೆಲ್ಲ ಆಚಾರ್ಯ ಡಿಕ್ಷನರಿ ಕೋಟ್ ಮಾಡ್ತಾರೆ. ಯೋನಿಹಿ ಭಾರ್ಯ ಕಾರಣಂ, ಹೀಗೆಲ್ಲ ಕೋಶಗಳು. ಯೋನಿ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ, ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ, ಯೋನಿ ಶಬ್ದಕ್ಕೆ ತಾಯಿ ಅಂತ ಅರ್ಥ. ಅನೇಕ ಅರ್ಥಗಳು ಇಲ್ಲಿ. ಯಾವ ಅರ್ಥ ತಗೋಬೇಕು ಅಂತ ಆಚಾರ್ಯ ಹೇಳ್ತಾರೆ, ಮಮ ಯೋನಿಹಿ ಮಹದ್ ಬ್ರಹ್ಮ, ಯೋನಿ ಅಂದ್ರೆ ನನ್ನ ಪತ್ನಿ ಅಂತ ಅರ್ಥ. ಮಹದ್ ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ, ಮಹದ್ ಬ್ರಹ್ಮ, ಪರಮ ಬ್ರಹ್ಮ, ಪರಮ ಮಹದ್ ಬ್ರಹ್ಮ, ಎಷ್ಟೋ ಇದೆ ಅಂತ. ಬರೀ ಆಫೀಸರ್ ಅಂತ ತಿಳ್ಕೊಂಡು ಹೋದ, ಆಫೀಸರ್ ದೊಡ್ಡ ಲಿಸ್ಟೇ ಇದೆ ಅದರೊಳಗೆ, ಗೆಜೆಟ್ ಎಷ್ಟೋ ರ್ಯಾಂಕ್ಸ್ ಇದೆ ಅದರೊಳಗೆ. ಅದೇ ರೀತಿಯಲ್ಲಿ ಆಫೀಸರ್ ಎಂಬ ಪದ ಹೇಗೆ ಕಾಮನ್ನು, ಅದೇ ರೀತಿಯಲ್ಲಿ ಬ್ರಹ್ಮ ಅನ್ನೋ ಪದ ಕಾಮನ್ ವರ್ಡ್ ಬೇರೆ ಇದೆ. ಬ್ರಹ್ಮ ಅಂದ್ರೆ ಜೀವ ಅಂತ ಒಂದು ಅರ್ಥ ಇದೆ. ಬ್ರಹ್ಮಾಣಿ ಜೀವಾಹ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ. ಬ್ರಹ್ಮ ಅಂದ್ರೆ ಜೀವ ಅಂತ ಒಂದು ಅರ್ಥ. ಸಂಸಾರದಲ್ಲಿರೋ ಜೀವನ ಬ್ರಹ್ಮ ಅಂತ ಕರೀತಾರೆ. ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿ ಹೋದ ಜೀವರನ್ನ ಪರಬ್ರಹ್ಮ ಅಂತ ಕರೀತಾರೆ. ಪ್ರಕೃತಿ ಹಿ ಪರಮಂ ಬ್ರಹ್ಮ, ಮಹಾಲಕ್ಷ್ಮಿಯನ್ನ ಪರಮಂ ಬ್ರಹ್ಮ ಅಂತ ಕರೀತಾರೆ. ಪರಮಂ ಮಹದಚ್ಯುತ, ಪರಮಂ ಮಹದ್ ಬ್ರಹ್ಮ ಅಂದ್ರೆ ವಿಷ್ಣು ಅಂತ ಅರ್ಥ. ಸೊ ಬ್ರಹ್ಮ ಅಂದ್ರೆ ಬರೀ ಸುಮ್ಮನೆ ಬ್ರಹ್ಮ ಅಂದ್ರೆ ಬಿಟ್ರೆ ವಿಷ್ಣುವೇ. ಈ ರೀತಿ ಉಪಯೋಗಿಸಿದಾಗ ಬರೀ ಬ್ರಹ್ಮ ಅಂದ್ರೆ ಜೀವ, ಪರಮ ಮಹದ್ ಬ್ರಹ್ಮ ಅಂದ್ರೆ ವಿಷ್ಣು. ಇಲ್ಲಿ ಮಹದ್ ಬ್ರಹ್ಮ ಅನ್ನೋ ಪದ ಬಂದಿದೆ. ಮಹದ್ ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ನೋಡಿ, ಮಹಾಲಕ್ಷ್ಮಿಯ ಪ್ರಸ್ತಾಪ ತುಂಬಾ ಕಡೆ ಬಂದಿದೆ. ಪರಮಾಲಕ್ಷ್ಮಿನ ಹತ್ರ ಬರ್ತಾ ಇದೆ, ಜ್ಞಾಪಕ ಇಟ್ಕೊಂಡಿದ್ರೆ ಸರಿಯಾಗಿ ಅರ್ಥ ಆಗುತ್ತದು. ಮಹಾಲಕ್ಷ್ಮಿಯ ಸ್ಥಾನಮಾನ ಏನು ಅಂತ ಗೊತ್ತಾಗುತ್ತೆ. ಹಿಂದೆ ಹೇಳಿದ್ರು, ನನ್ನ ನೋಡು ಅರ್ಜುನ, ಈ ಕ್ಷೇತ್ರದಿಂದ ಸೃಷ್ಟಿ ಮಾಡ್ತಾರೆ ಅಂತ ಪರಮಾತ್ಮ ಹೇಳಿಬಿಟ್ಟ. ಆ ಕ್ಷೇತ್ರ ಯಾರು ಅಂದ್ರೆ ಮಹದ್ ಬ್ರಹ್ಮ, ಅವರು ಯಾರು? ಮಹಾಲಕ್ಷ್ಮಿ. ಹಿಂದೆ ಪ್ರಶ್ನೆ ಬಂದಿತ್ತು, ನಿನ್ನ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋ ಶ್ರೇಷ್ಠನೋ, ಮಹಾಲಕ್ಷ್ಮಿ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗೋ ಶ್ರೇಷ್ಠನೋ. ಸೊ ಮಹಾಲಕ್ಷ್ಮಿ ಬಗ್ಗೆ ಬರ್ತಾನೇ ಇದೆ ಅಲ್ಲ ರೆಫರೆನ್ಸ್. ಈಗಾಗಲೇ 15ರಲ್ಲೂ ಮತ್ತೆ ಬರುತ್ತೆ ಮಹಾಲಕ್ಷ್ಮಿ ಬಗ್ಗೆ ರೆಫರೆನ್ಸ್ ಬರುತ್ತೆ. ಅದೆಲ್ಲ ಜ್ಞಾಪಕ ಇದ್ರೆ, ಲಕ್ಷ್ಮಿ ಈಕೆ, ಕೃಷ್ಣ ನಾರಾಯಣ. ಈಗ ಲಕ್ಷ್ಮೀ ನಾರಾಯಣ ಪ್ರಸ್ತಾಪವನ್ನು ಭಗವದ್ಗೀತೆ ಹೊಂದಿದೆ ಎಂಬುದು ತುಂಬಾ ವಿಶೇಷ. ಅಲ್ಲಿ ಉತ್ತರ ಹೇಳ್ತಾ ಇದ್ದಾರೆ ಈ ರೀತಿ, ಮಮ ಯೋನಿಹಿ ಮಹದ್ ಬ್ರಹ್ಮ, ನನ್ನ ಹೆಂಡತಿ ಮಹಾಲಕ್ಷ್ಮಿ, ತಸ್ಮಿನ್ ಗರ್ಭಂ ದಹಾಮ್ಯಹಂ. ನಾನು ಇಡೀ ಗರ್ಭವನ್ನ ಮಹಾಲಕ್ಷ್ಮಿಯಲ್ಲಿ ಸ್ಥಾಪನೆ ಮಾಡ್ತೇನೆ. ನಾನು ತಂದೆ, ಮಹಾಲಕ್ಷ್ಮಿ ತಾಯಿ. ಸಂಭವ ಸರ್ವಭೂತಾನಾಂ ತಥೋಭವತಿ ಭಾರತ. ಆಮೇಲೆ ಏನಾಗುತ್ತೆ? ಸರ್ವಭೂತಾನಾಂ ಸಂಭವ ಭವತಿ. ಎಲ್ಲಾ ಪ್ರಾಣಿಗಳ ಹುಟ್ಟು ಬರೋದು ಆಮೇಲೆ. ಈಗ ಪುರುಷ ಪ್ರಕೃತಿ ಅಂದ್ರೆ ಲಕ್ಷ್ಮೀ ನಾರಾಯಣ. ಬ್ರಹ್ಮಾದಿ ದೇವತೆಗಳು ಹುಟ್ಟಿ ಬರೋದು ಯಾವಾಗ? ಈ ರೀತಿ ಪರಮಾತ್ಮ ಹುಟ್ಟಿಸಿದ ಮೇಲೆ. ಮೊದಲು ಯಾರೂ ಇಲ್ವೇ ಇಲ್ಲ. ಈಗ ನಮಗೆ ಇಡೀ ಸೃಷ್ಟಿಯ ಕ್ರಮದ ಒಂದು ಕಲ್ಪನೆ ಸಿಗ್ತಾ ಇದೆ. ಭಗವಂತ ಪುರುಷ, ಮಹಾಲಕ್ಷ್ಮಿ ಪ್ರಕೃತಿ. ಆ ಪ್ರಕೃತಿ ಪುರುಷರ ಸಂಯೋಗದಿಂದ ಜಗತ್ತು. ಯಾವುದೋ ಪುರುಷ, ಯಾವುದೋ ಪ್ರಕೃತಿ ಅಲ್ಲ. ಪುರುಷ ಅಂದ್ರೆ ಪುರುಷ ಸೂಕ್ತ ಪ್ರತಿಪಾದ್ಯನಾದ ನಾರಾಯಣ ಇದ್ದಾನಲ್ಲ, ಅವನು ಪುರುಷ. ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ. ಪುರುಷನಾದ ನಾರಾಯಣ ಪ್ರಕೃತಿಯಿಂದ ಸೃಷ್ಟಿ ಮಾಡ್ತಾ ಇದ್ದಾನೆ. ಅನಂತರ ಎಲ್ಲಾ ಜೀವರ ಸೃಷ್ಟಿ ಆಗ್ತಾ ಇದೆ. ಚೇತನ ಜಡ ಎಲ್ಲ ಹುಟ್ಟಿ ಬರೋದು ಯಾವಾಗ ಅಂದ್ರೆ ಈ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಸಂಭವ ಸರ್ವಭೂತಾನಾಂ ತಥೋಭವತಿ ಭಾರತ. ಇದು ಬಹಳ ಮುಖ್ಯವಾಗಿರೋ ಮಾತು. ಭಗವಂತ ಮುಂದೆ ಹೇಳ್ತಾನೆ ಮತ್ತೆ, ಅರ್ಜುನ, ಇಡೀ ಜಗತ್ತಿನೊಳಗೆ ಎಲ್ಲೆಲ್ಲಿ ಸೃಷ್ಟಿ ಅಂತಾಗಿದೆಯೋ, ಕೆಲವರಿರ್ತಾರೆ ಎಲ್ಲೆಲ್ಲಿ ಸೃಷ್ಟಿ ಅಂತಾಗಿದೆಯೋ, ಒಬ್ಬೊಬ್ಬರಿಂದ ಒಂದು ಸೃಷ್ಟಿ ಆಗಿರಬಹುದಲ್ಲ. ಕೆಲವಕ್ಕೆ ಲಕ್ಷ್ಮೀನಾರಾಯಣರು, ಕೆಲವಕ್ಕೆ ಬೇರೆ ದೇವತೆಗಳು ಆಗಿರ್ಬೋದು ಅಂತ ಕೇಳಿದರೆ, ಇಲ್ಲ ಇಲ್ಲ, ಭಗವಂತ ಹೇಳ್ತಾನೆ ಇಡೀ ಜಗತ್ತಿನೊಳಗೆ ಎಲ್ಲೆಲ್ಲಿ ಪ್ರಾಣಿಗಳು ಅಂತಿವೆ, ಎಲ್ಲೆಲ್ಲಿ ವಸ್ತು ಅಂತಿದೆ, ಆ ವಸ್ತು ಎಲ್ಲ ಬಂದಿರೋದು ಯಾರಿಂದ? ನಮ್ಮಿಬ್ಬರಿಂದನೇ ಅಂತ ಹೇಳ್ತಾರೆ. ಆದ್ರಿಂದಲೇ ಜಗತ್ತನ್ನೇ ತಂದೆ ತಾಯಿಗಳು ಅಂತ ಪರಮಾತ್ಮನಿಗೆ ಹೆಸರು ಬರುತ್ತೆ. ಲಕ್ಷ್ಮೀನಾರಾಯಣರ ಹೆಸರು ಬರಲಿಕ್ಕೆ ಕಾರಣ, ಮೂಲತಃ ತಂದೆ, ಮೂಲತಃ ತಾಯಿ ಅನ್ನೋ ಪದ ಅವ್ರು ಯಾತಕ್ಕೆ ಬಂತು ಅಂತ ಭಗವದ್ಗೀತೆ ವಿಶ್ಲೇಷಣೆ ಮಾಡ್ತಾ ಇದೆ. ಮಾತಾ ಚ ಕಮಲಾ ದೇವಿ ಪಿತಾ ದೇವೋ ಜನಾರ್ದನ. ಇದು ಪ್ರಸಿದ್ಧವಾದ ಸುಭಾಷಿತ ಶ್ಲೋಕ ಅದ. ಒಂದು ತಾಯಿ ಅಂದ್ರೆ ಮಹಾಲಕ್ಷ್ಮಿ, ತಂದೆ ಅಂದ್ರೆ ಇವರು. ಬಾಂಧವ ವಿಷ್ಣು ಭಕ್ತಾಶ್ಚ ಸ್ವದೇಶೋ ಭವನತ್ರಯಂ. ಈ ಪುರಾಣದ ಶ್ಲೋಕದೊಳಗೆ ಒಳ್ಳೆ ಅರ್ಥ ಇದೆ. ಲಕ್ಷ್ಮೀದೇವಿ ತಾಯಿ, ನಾರಾಯಣ ತಂದೆ, ವೈಷ್ಣವರು ಬಂಧುಗಳು, ಇಡೀ ನಮ್ಮ ಸ್ವದೇಶೋ ಭವನತ್ರಯಂ, ಮೂರು ಲೋಕಗಳು ನಮ್ಮ ಸ್ವಂತ ನೆಲ ಅಂತ ಮಾತು ಬಂದಿದೆ. ಈ ದೃಷ್ಟಿಯಲ್ಲಿ ವಿವರಣೆಗಳನ್ನೆಲ್ಲ ಭಗವಂತ ಹೇಳುತ್ತಿದ್ದಾನೆ. ಅಂದ್ರೆ ನಾನು ಸೃಷ್ಟಿ ಮಾಡ್ತೇನೆ ಅಂತ ಅಲ್ಲಿ ಹೇಳಿದ್ದ, ಅಹಂ ಸರ್ವಸ್ಯ ಪ್ರಭವ ಅಂತ ಹೇಳಿದ್ದ, ಹೇಗೆ ಇದ್ದಿಲ್ಲಿ ಹೇಳ್ತಾ ಇದ್ದ, ನಾನೆಲ್ಲ ಸೃಷ್ಟಿ ಮಾಡಿಬಿಡ್ತೇನೆ, ಹೇಗೆ ಸೃಷ್ಟಿ ಮಾಡ್ತೇನೆ, ಈ ಕ್ರಮದಲ್ಲಿ ಮಾಡ್ತೇನೆ, ನಾನು ಪುರುಷ, ಮಹಾಲಕ್ಷ್ಮಿ ಪ್ರಕೃತಿ, ನಾನು ಅವಳಲ್ಲಿ ಗರ್ಭವನ್ನು ಯಾವಾಗ ಧಾರಣ ಮಾಡಿಸ್ತೇನೆ ಆ ಎಲ್ಲಾ ಪ್ರಾಣಿಗಳು ಹುಟ್ಟಿ ಬರುತ್ತಾರೆ. ಇದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ. ದೇವರಿಂದ ಹುಟ್ಟಿ ಬರೋ ಇವರು ಕೆಲವು 5-6 ಜನ ಇರ್ತಾರೆ, ಅವರವ್ರ ಅಪ್ಪ ಅಮ್ಮ ಬೇರೆ ಬೇರೆ, ನಮ್ಮಪ್ಪ ಇವರು ನಮ್ಮಪ್ಪ ಇವರು ಹೇಳ್ಕೊಂಡ್ಬಿಡ್ತಾರೆ. ಆದರೆ ಇಡೀ ಜಗತ್ತಿನಲ್ಲಿ ಎಲ್ಲರ ಕೊನೆ ಎಲ್ಲಿ ಎಂಡ್ ಆಗಬೇಕು ಅಂದರೆ ಲಕ್ಷ್ಮೀನಾರಾಯಣರಲ್ಲೇ ಎಂಡ್ ಆಗಬೇಕು, ಬೇರೆ ಇನ್ನೇನು ದಾರಿನೇ ಇಲ್ಲ ಅಂತ ಹೇಳಿದ್ದಾನೆ. ಇಷ್ಟು ಹೇಳಿ ಸತ್ವಗುಣ ರಜೋಗುಣ ತಮೋಗುಣ ಮತ್ತು ಪ್ರಕೃತಿಯ ಬಗ್ಗೆ ಪರಮಾತ್ಮ ಹೇಳುತ್ತಾನೆ. ಪ್ರಕೃತಿಯ ಕಾನ್ಸೆಪ್ಟನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಏನು ಪ್ರಕೃತಿ ಅಂದ್ರೆ ಏನು, ಪ್ರಕೃತಿಯ ಗುಣಗಳು ಅಂದ್ರೆ ಏನು, ಸತ್ವಗುಣ ರಜೋಗುಣ ತಮೋಗುಣ ಅದೆಲ್ಲ 14ನೇ ಅಧ್ಯಾಯದ ದೊಡ್ಡ ವಿಚಾರಗಳು. ಅದನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಅದರ ಇಂಪ್ಯಾಕ್ಟ್ ಏನು, ಯಾವ ಗುಣ ಇದ್ದಾಗ ನಮ್ಮಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಯಾವ್ಯಾವ ಗುಣಗಳಿಂದ ಯಾವ್ಯಾವ ಧರ್ಮಗಳು ನಮ್ಮಲ್ಲಿ ಕಾಣಿಸ್ತಾ ಇದೆ, ಸತ್ವಗುಣದ ಲಕ್ಷಣ ಏನು, ರಜೋಗುಣ ತಮೋಗುಣ ಲಕ್ಷಣಗಳೇನು, ತಜೋಗುಣ ತಮೋಗುಣಗಳೆಲ್ಲ ಯಾವ್ಯಾವ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗೋದು ಉಂಟು, ಮತ್ತು ಆ ರೀತಿ ಇದ್ದಾಗ ನಮ್ಮ ಮುಂದಿನ ಜನ್ಮ ಹೇಗೆ ಡಿಸೈಡ್ ಆಗ್ತದೆ, ಈ ಗುಣಗಳಿಂದಾಗಿ ನಮ್ಮ ರೀಬರ್ತ್ ಇರ್ತದಲ್ಲ ಅದರ ಮೇಲೆ ಈ ಗುಣಗಳು ಏನು ಪರಿಣಾಮ ಬೀರ್ತವೆ, ಮತ್ತೆ ಸತ್ತ ಮನುಷ್ಯ ಎಲ್ಲಿಗೆ ಹೋಗ್ತಾರೆ ಅಂತ ನಮ್ಗೆ ಹೇಗೆ ತಿಳ್ಕೊಳ್ಬಹುದು ಈ ಮಧ್ಯೆ. ಇದು ಅನೇಕ ವಿಚಾರಗಳನ್ನು ಅಧ್ಯಾಯ ಹೇಳ್ತಾ ಇದೆ. ಆದ್ರಿಂದ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅತ್ಯಂತ ಮಾರ್ಮಿಕವಾದಂತಹ ಸಂದೇಶವನ್ನು ಕೊಡ್ತಕ್ಕಂಥ ಅಧ್ಯಾಯ. ಅದನ್ನ ನಾವು ನೋಡ್ಲಿಕ್ಕೆ ನಮ್ಮ ಈ ಒಂದು ಪೂರ್ತಿ ಸಪ್ತಾಹ ಪೂರ್ತಿ 14ನೇ ಅಧ್ಯಾಯದ ವಿವೇಚನೆಯಲ್ಲಿ ತುಂಬಾ ವಿಚಾರ ತಿಳ್ಕೊಳ್ಳೋದಕ್ಕೆ ಬರುತ್ತೆ. ದೃಷ್ಟಾಂತಗಳು ಉಂಟು ಅಂತ ಹೇಳ್ತಾ ಇವತ್ತು ಅಲ್ಲಿಗೆ ನಿಲ್ಲಿಸಿಬಿಟ್ಟು ನಾಳೆ ದಿವಸದಿಂದ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ದುಃಖ ಇಲ್ಲ ಮುಕ್ತರಿಗೆ, ದುಃಖ ಇಲ್ಲ ಪರಮಾತ್ಮನಿಗೆ. ಈ ಒಂದು ದುಃಖಾದಿಗಳ ಹೆಸರು ಯಾವ ಕಾಲಕ್ಕೂ ಹೇಗೆ ಇಲ್ಲವೋ, ಮುಕ್ತನಾದ್ಮೇಲೆ ಮತ್ತೆ ಪ್ರಸಕ್ತಿನೇ ಇಲ್ಲ, ಮುಗಿದೋಯ್ತು. ಪರಮಾತ್ಮನಿಗೆ ಯಾವಾಗಲೂ ಇಲ್ಲ, ಇವರಿಗಾಗಿಲ್ಲ. ಅಂದರೆ ನಿನ್ನೆ ಹೇಳಿದಂತೆ ಒಂದು ಕೆಲಸ ಸಿಕ್ಕವನಿಗೆ ಕೆಲಸ ಸಿಕ್ತು ಅಂತ ಆಯ್ತೆ ಹೊರತು ಒಂದೇ ಕೆಲಸ ಅಂತ ಹೇಗೆ ಅರ್ಥ ಆಗಬೇಕಾಗಿಲ್ಲವೋ, ಅದೇ ರೀತಿಯಲ್ಲಿ ಸಾಧರ್ಮ್ಯ ಅಸಾಧರ್ಮ್ಯ ಅಂದರೆ ಈ ರೀತಿಯಲ್ಲಿ ಸಾಧರ್ಮ್ಯ ಅಷ್ಟೆ, ಈ ರೀತಿಯಲ್ಲಿ ಸಾಧರ್ಮ್ಯ. ಒಂದು ಇನ್ಸ್ಟಿಟ್ಯೂಷನ್ನವರು ಎಲ್ಲರೂ ಇದರ ಸ್ಟಾಫ್ ಅಂತ ಹೇಳ್ಬಿಡ್ತಾರೆ. ಎಲ್ಲದರ ಸ್ಟಾಫ್ ಅಂದರೆ ಒಂದೇ ರೀತಿ ಸಂಬಳ ಇರುತ್ತೆ ಅವರಿಗೆ, ಒಂದೇ ಗೇಡ್ ಇರುತ್ತೆ, ಏನೂ ಅಲ್ಲ. ಅದಕ್ಕೆ ಸಂಬಂಧಪಟ್ಟು ಆದಷ್ಟು ಇದು ಆಲ್ ಒನ್ ಅಂತ ಹೇಳ್ತಾರಲ್ಲ, ಇಂಥ ಒಂದು ಸಾಧರ್ಮ್ಯವನ್ನು ಹೊಂತಾರೆ ಹೊರತು ದೇವರೇ ಆಗೋದಾಗಲಿ ದೇವರಿಗೆ ಸಮಾನರಾಗೋದಾಗಲಿ ಎಂದೆಂದೂ ಸಾಧ್ಯ ಇಲ್ಲ. ಇನ್ನು ಸಾಧರ್ಮ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಅಂದರೆ ಕೆಲವು ಮುಕ್ತರು ಇರ್ತಾರೆ, ಅವರು ಸಾರೂಪ್ಯ ಮುಕ್ತಿಯನ್ನು ಹೊಂತಾರೆ. ಸಾರೂಪ್ಯ ಮುಕ್ತಿ ಅಂದರೆ ಅವ್ರಿಗೆ 4 ಕೈ ಇರುತ್ತೆ, ಅವರು ಚಕ್ರಶಂಖ ಕದಾಪದ್ಮ ಹಿಡ್ಕೊಂಡಿರ್ತಾರೆ, ಅಂಥದ್ದು ಅಂಥ ಸಾಮ್ಯ. ಅಂಥದ್ದೇ ಹೊರತು ಬೇರೆ ಅಲ್ಲ. ಈ ಸಾಧರ್ಮ್ಯ ಬೇರೆ, ಆ ಸಾರ ಯೂನಿಫಾರ್ಮ್ ಎಂಬ ಅರ್ಥ ಹೇಳ್ತೇವಲ್ಲ ಅಂಥ ಸಾಧರ್ಮ್ಯ ಹೊಂತಾರೆ. ಸಾರೂಪ್ಯ ಮುಕ್ತಿಗೆ ಸಮಾನ ರೂಪ ನೋಡೋದಕ್ಕೆ ನೋಡ್ತೀರಿ ನೋಡಿ, ದ್ವಾರಪಾಲಕರ ವೇಷ ಹೇಗಿರುತ್ತೆ, ತಿರುಪತಿ ಶ್ರೀವಾಸದೇವರು ಕೂಡ ಎಂಟರ್ ಆಗಬೇಕಾದ್ರೆ ಆ ಕಡೆ ಜೈ ವಿಜಯರು ಹೇಗಿರ್ತಾರೆ ನೋಡೋದಕ್ಕೆ, ದೂರದ ನೋಡಿಬಿಟ್ರೆ ಇವರೇ ದೇವರು ಅಂತ ತಿಳ್ಕೊಂಡಿರ್ತಾರೆ, ನೋಡಿದ್ರೆ ದ್ವಾರಪಾಲಕರು ಅಷ್ಟೇ. ಆ ಥರ ಅದನ್ನು ಸಾಧರ್ಮ್ಯ ಅಂತ ಕರೀತಾರೆ ಹೊರತು ಇದನ್ನು ಸಾಧರ್ಮ್ಯ ಅಂತ ಕರೆದು ವಿಷ್ಣು ಅಂತ ಕರೆಯೋದಾದರೆ ಶ್ರೀನಿವಾಸನ ದರ್ಶನ ಯಾರು ಮಾಡಬೇಕಾಗಿಲ್ಲ, ಅವ್ರು ನೋಡ್ಕೊಂಡು ವಾಪಸ್ ಹೋಗ್ಬಿಟ್ರೆ ಮುಗಿದೋಯ್ತು, ಏ ವಿಷ್ಣು ನೋಡಿಬಿಟ್ಟೇವಲ್ಲ ಅಂತ ಹೇಳಿಬಿಟ್ಟು. ಅದೇನೂ ಅಲ್ಲ, ವಿಷ್ಣು ವಿಷ್ಣುವೇ, ಅವರ ಭಕ್ತರು ಭಕ್ತರೇ. ಆದ್ದರಿಂದ ಯಾವ ಹಂತದಲ್ಲೂ ಕೂಡ ಭಗವಂತ ಮತ್ತು ಭಕ್ತರ ಈ ಭೇದ ಸಂಬಂಧ ಹಾಗೆ ಉಳಿಯುತ್ತೆ. ಸ್ವಾಮಿ ನಿಯಾಮಕನಾಗೇ ಇರ್ತಾನೆ, ಇವರೆಲ್ಲ ಅವನ ದಾಸರಾಗೇ ಇರ್ತಾರೆ ಹೊರತು ಎಂದು ಬೇರೆ ಅರ್ಥದ ಸಮಯಕ್ಕೆ ಅವಕಾಶವೇ ಇಲ್ಲ. ಅದು ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ ಭಗವದ್ಗೀತೆಯ ಮೂಲ ಹೃದಯನೇ ಮಿಸ್ ಮಾಡ್ಕೊಂಡಾಗಲೇ. ಇಷ್ಟೆಲ್ಲ ಭಗವಂತ ಏನು ಹೇಳ್ತಾನೆ ಅದು ತದ್ವಿರುದ್ಧ ತಿಳ್ಕೊಂಡಂತೆ ಲೆಕ್ಕ. ಪ್ರತಿ ಪದವನ್ನು ಕೂಡ ಗಮನಿಸಿ ಗಮನಿಸಿ ನೋಡ್ತಾ ಇರಬೇಕು. ಆಹಾರದೊಳಗೆ ಯಾವುದರಲ್ಲೂ ಕೂಡ ಕಲ್ಲು ಮುಳ್ಳು ಮೊದಲೇ ತುತ್ತಿ ಬರಬಾರ್ದು ಅಲ್ಲ, ಎಣ್ಣೆ ತುತ್ತಿ ಬರಬಾರ್ದು ಅಲ್ಲ, ಯಾವ ತುತ್ತಿಗೂ ಬರಬಾರ್ದು. ಮುಳ್ಳು ಎರಡು ಪಿನ್ಗಳು ಪ್ರತಿ ಸರಿ ಬಂದು ಮಾತ್ರ ಬಂತು ತಾನೆ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ, ಸಾಯ್ಲಕ್ಕೆ ಸಾಕವು. ಆ ದೃಷ್ಟಿಯಿಂದ ತಪ್ಪು ಎಲ್ಲಿ ತಿಳ್ಕೊಂಡ್ರೂ ತಪ್ಪು ತಪ್ಪೇ ಆಗೋದ್ರಿಂದ ಪ್ರತಿಯೊಂದು ಪದವನ್ನು ಕೂಡ ಕೂಲಂಕಷ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಆ ದೃಷ್ಟಿಯಲ್ಲಿ ಮಮ ಸಾಧರ್ಮ್ಯಂ ಆಗತಾಹ ಸರ್ಗೆ ಅಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿಚ. ಇದೊಂಥರ ಎಕ್ಸ್ಪ್ಲನೇಷನ್ ಕೂಡ ಹೌದು. ಏನು ಪರಮಾತ್ಮನಿಗೆ ಹುಟ್ಟಿಲ್ಲ, ಇವರಿಗೂ ಹುಟ್ಟಿಲ್ಲ, ಆಮೇಲೆ ಸರ್ಗೇಪಿ ನೋಪಜಾಯಂತೆ ಈ ಥರ ಸಾಮ್ಯ ಉಂಟು. ಪ್ರಳಯೇ ನ ವ್ಯಥಂತಿಚ, ಪ್ರಳಯ ಕಾಲದಲ್ಲಿ ಭಗವಂತರಿಗೆ ನಾಶ ಇಲ್ಲ, ಇವರಿಗೂ ನಾಶ ಇಲ್ಲ. ನಾಶ ಇಲ್ಲ ಅಂದ್ರೇನು, ಈ ದೇಹ ಹೋಗೋದು ಮೊದಲಾದವುಗಳಿಲ್ಲ ಅವರಿಗೆ. ಮುಕ್ತರ ದೇಹ ಅಪ್ರಾಕೃತ ದೇಹವಾದ್ದರಿಂದ ಅವರಿಗೆ ಅಂಥ ಸಾಮ್ಯ ಬರುತ್ತೆ. ಅಂದರೆ ಸೃಷ್ಟಿಯಾದಿಯಲ್ಲಿ ಹುಟ್ಟದಿರುವಿಕೆ, ಪ್ರಳಯ ಕಾಲದಲ್ಲಿ ನಾಶವಾಗದಿರುವಿಕೆ, ಇದೇ ಮೊದಲಾದ ಸಾಧರ್ಮ್ಯವನ್ನು ಹೊಂದುತ್ತಾರೆ ಅಂತ ಅರ್ಥ. ಮತ್ತು ಇನ್ನೊಂದು ದೃಷ್ಟಿಯಿಂದ ಬ್ರಹ್ಮಸೂತ್ರ ಇದನ್ನೇ ಒತ್ತಿ ಹೇಳಿತ್ತು. ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ ಉಪನಿಷತ್ತು ಹೇಳಿತ್ತು. ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಪರಮಾತ್ಮರ ಬಳಿಗೆ ಹೋದವನು ಮತ್ತೊಮ್ಮೆ ವಾಪಸ್ಸು ಬರೋದಿಲ್ಲ. ಅದನ್ನು ಹರಿದಾಸರು ಕೂಡ ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ತಿರುಗರು, ಅಲ್ಲಿಗೆ ಹೋದ ಮೇಲೆ ವಾಪಸ್ ಬರೋ ಪ್ರಸಕ್ತಿಯೇ ಇಲ್ಲ. ಮೇಲೋಟಕ್ಕೆ ಇದೇನು ಡಿಸ್ಅಡ್ವಾಂಟೇಜ್ ಕಂಡ ಕಾಣುತ್ತೆ, ಹೋದವ್ರು ಹೋಗೇ ಬಿಟ್ಟರೆ ಮತ್ತೆ ಬರ ಆಗಾಗೆ ಬರ್ತಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬರ್ತಿರ್ಬೇಕಲ್ಲ, ಒಂದು ಸಾರ ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಅದರಿಂದ ಮುಕ್ತಿಗೆ ಹೋಗಬಾರ್ದು, ಬರೋದೇ ಇಲ್ಲ ಆಮೇಲೆ. ಅದರಿಂದ ಬೇಡ. ಇನ್ನು ತಿಳ್ಕೊಂಡು ಅನೇಕ ಏನು ಮಾಡ್ತಾರೆ, ತಾವು ಮುಕ್ತರಾಗುತ್ತ ಮಕ್ಕಳು ಮುಕ್ತರಾಗಲಿ ಬಿಡಬಾರ್ದು. ಮತ್ತೆ ಎಲ್ಲಿ ಸಿಗೋದಿಲ್ಲ ಏನು ಗೊತ್ತಿಯೋ, ಮತ್ತೇನು ತಿಳ್ಕೊಂಡ್ಬಿಡ್ತಾರಪ್ಪ. ಅದಕ್ಕೆ ಆ ಅರ್ಥ ಅಲ್ಲ, ಅರ್ಥ ಅಲ್ಲ. ಪರೀಕ್ಷೆ ಪಾಸಾದ ಮೇಲೆ ಕಾಲೇಜ್ ಹೋಗಬೇಕಾಗಿಲ್ಲ ಅಂದ್ರೆ ಅರ್ಥ ಏನು? ಸ್ಟೂಡೆಂಟಾಗಿ ಸೇರಬೇಕಾಗಿಲ್ಲ ಅಂತ ಅರ್ಥ. ವಿಸಿಟ್ ಬೇಕಾದ್ರೆ ಕೊಟ್ಟು ಬರ್ರಿ, ಏನು ತೊಂದರೆ ಇಲ್ಲ, ಹೇಗಿದ್ದೀರಿ ಮಾತಾಡಿಸ್ಕೊಂಬರ್ಲಿಕ್ಕೆ ಹೋದ್ರೆ ಏನೂ ತಪ್ಪಲ್ಲ. ಆದರೆ ಒಂಥರ ದುಃಖದ ತೈಪ್ ಹೇಳೋದಿಲ್ಲ, ಅದರ ಜೀವಾವಧಿ ಶಿಕ್ಷೆ ಆದಾಗ ತಿಳ್ಕೊಂಡ್ಬಿಟ್ರೆ ಹಾಗೋ ಹಾಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ವಾಪಸ್ ಬರೋದೇ ಇಲ್ಲ, ಅಯ್ಯೋ ಪಾಪ ಅಂತ ತಿಳ್ಕೊಂಡ್ರೆ. ಮುಕ್ತಿ ಎಂಬುದು ಆ ಥರ ಪ್ರಿಸನ್ ಇಂಪ್ರಿಸನ್ಮೆಂಟ್ ಅಲ್ಲ, ಅದು ಒಂದು ಅಲ್ಲಿ ಏನಿದೆ ಅಂದರೆ ಬಂಧನದ ಹೆಸರೇ ಇಲ್ಲ ಅಂತ. ಅವರು ಅಲ್ಲಿಗೆ ಹೋದವರು ಮತ್ತೊಮ್ಮೆ ಇಂಥ ದೇಹವನ್ನು ಹುಟ್ಟಿ ಬರೋದಿಲ್ಲ, ಇದು ವಿಶೇಷ. ಸ್ಕೂಲಿಗೆ ಯೂನಿಫಾರ್ಮ್ ಎಲ್ಲ ಹಾಕಿಬಿಟ್ಟಿರ್ತಾರೆ, ಇರಲೇಬೇಕು, ಕಡ್ಡಾಯ ಮಾಡಿರ್ತಾರೆ. ಅವ್ರು ಕೋರ್ಸ್ ಮುಗಿಸ್ಕೊಂಡ್ಬಿಟ್ಟಿರ್ತಾನೆ, ದೊಡ್ಡ ಅಧಿಕಾರಿಯಾಗಿರ್ತಾನೆ, ವಿಸಿಟ್ ಕೊಡ್ಲಿಕ್ಕೆ ಹೋಗ್ತಾರೆ, ಯೂನಿಫಾರ್ಮ್ ಹಾಕ್ಕೊಳ್ಬೇಕು ಅವನೀಗ, ಏನು ಆ ಬಂಧನ ಇಲ್ಲ ಅವನಿಗೆ. ಆ ತರಹ ರಚ ಪುನರ ಬರ್ತದೆ. ಇದು ಅರ್ಥ ಮಾಡಿಕೊಂಡ್ರೆ ಮೋಕ್ಷಕ್ಕೆ ಹೋದವ್ರು ವಾಪಸ್ ಬರೋದಿಲ್ಲ ಎಂಬ ಅರ್ಥ ಈ ಅರ್ಥದಲ್ಲಿ. ಅವ್ರು ಸಾಮಾನ್ಯ ಬರಲಿಕ್ಕೆ ಇಷ್ಟಪಡೋದಿಲ್ಲ ಕೂಡ ಗೊತ್ತು. ಅಮೆರಿಕ ಬದಲಾದ ದೇಶಕ್ಕೆ ಹೋದರೆ ವಾಪಸ್ ಬರಲಿಕ್ಕೆ ಲೈಕ್ ಮಾಡೋದಿಲ್ಲ ಅವರು, ಇನ್ನು ಮೋಕ್ಷಕ್ಕೆ ಹೋದ್ರೆ ಏನು ಇಷ್ಟಪಡ್ತಾರೆ ವಾಪಸ್ ಬರಲಿಕ್ಕೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವ್ರು ಜನರಲ್ಲಿ ಇಷ್ಟಪಡೋದೇ ಇಲ್ಲ. ಯಾವರೊಂದು ಕ್ಯಾಟಗರಿ ಟ್ರಾನ್ಸ್ಫರ್ ಆಗಿರುತ್ತೆ, ಪಾಪ ವಾಪಸ್ ಬರ್ತಾರೆ, ಎಷ್ಟೊತ್ತಿಗೆಲ್ಲ ಪೆಂಡಿಂಗ್ ಇರುತ್ತೆ ಅಲ್ಲಿ. ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಹೋದ್ರೆ ದರಿದ್ರ, ಹೋದ್ರೆ ಹೋಗ್ಲಿ ಚಿಂತೆ ಇಲ್ಲ, ತರಲಿಕ್ಕೂ ಕೂಡ ಹೋಗೋದಿಲ್ಲ. ಮೇಲ್ಮಳೆ ಒಂದು ಸತ್ ಹೋಗಿ ಬಂದು ಆಗಿಬಿಟ್ಟಿದೆ, ಇನ್ನೊಮ್ಮೆ ಆ ಕಡೆ ದಿಕ್ಕು ತಲೆ ಹಾಕಿ ಮಲಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅಷ್ಟು ಕೆಟ್ಟ ಅನುಭವ ಆಗಿಬಿಟ್ಟಿದ್ರೆ ಆ ಕಡೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಸಂಸಾರದಲ್ಲಿ ಕೆಟ್ಟ ಅನುಭವನೇ ಹೊರತು ಒಳ್ಳೆ ಅನುಭವ ಇಲ್ಲ ಆಗುತ್ತೆ. ಮತ್ತೆ ಸಂಸಾರಕ್ಕೆ ಮತ್ತೊಮ್ಮೆ ಹೋಗ್ತೀರಾ ಅಂದರೆ ದೇವರಾಣಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗೊತ್ತೆಲ್ಲ ದೊಡ್ಡವರು ಇರ್ತಾರೆ, ಒಂದನೇ ಕ್ಲಾಸಿಂದ ಮತ್ತೆ ಓದ್ತೀರಾ ಅಂತ ಕೇಳಿ, ನನಗೆ ರಾಚಾರಣ ಅಂತ ಕೇಳ್ತಾರೆ. ಇಲ್ಲ ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರ ಅಂತಾರ, ಅದು ಮಿಸ್ ಮಾಡಿಕೊಳ್ಳೋ ಚಾನ್ಸ್ ಅಲ್ಲ, ಅದು ನಮಗೆ ಬೇಕಾದದ್ದು. ಅದು ಅದಕ್ಕೆ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಇದು ಬಹಳ ಅಪೂರ್ವವಾದ ಮಾತು. ಜೀವರಿಗೆ ಆ ಹಂತದಲ್ಲಿ ಎಂದೂ ಸಹ ಹುಟ್ಟು ಸಾವುಗಳ ಪ್ರಶ್ನೆ ಇಲ್ಲ. ಒಂದು ಪ್ರಶ್ನೆಗೆ ಉತ್ತರ ಬಂತು ಹಿಂದೆ ಎರಡನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಯ ಚ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು, ತಪ್ಪಿದ್ದಲ್ಲ ಅಂತ ಹೇಳಿದ್ರು. ಆ ಮಾತಿನ ಅರ್ಥ ನಮಗೊಂದು ಸಂಶಯ ಬಂತು. ಹಾಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಮೋಕ್ಷ ಮೋಕ್ಷ ಅಂತ ಏನೋ ಹೇಳ್ತಾರೆ, ಅಲ್ಲಿಗೆ ಹೋದ್ರೂ ಮತ್ತೆ ಹುಟ್ಟಿ ಬರೋದಾದರೆ ಏನು ಪ್ರಯೋಜನ ಇದರಿಂದ ಅಂತ ಪ್ರಶ್ನೆ ಬರುತ್ತೆ. ಆ ಶ್ಲೋಕಕ್ಕೆ ಅರ್ಥ ಬರುತ್ತೆ. ಈಗ ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಅತ್ಯಂತ ಖಚಿತ. ಹುಟ್ಟಿದವನಿಗೆ ಸಾವು ಅತ್ಯಂತ ಖಚಿತ ನಿಜ, ಆದರೆ ಸತ್ತವನಿಗೆ ಮತ್ತೆ ಹುಟ್ಟು ಒಪ್ಪೋದಾದರೆ ಅದು ಮುಕ್ತಿನೇ ಇಲ್ಲ ಅಂತ ಆಗುತ್ತೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ಅರ್ಥ ಈ ಮೋಕ್ಷಕ್ಕೆ ಹೋಗದೆ ಹೋದರೆ ಅದು ತಪ್ಪಿದ್ದಲ್ಲ ಅಂತ. ಮೋಕ್ಷ ಪಾಸಾದ ಮೇಲೆ ಸಮಸ್ಯೆ ಇಲ್ಲ, ಪಾಸಾಗದೆ ಹೋದರೆ ಮಾರ್ಚ್ ಸೆಪ್ಟೆಂಬರ್ ಸುತ್ತನೇ ಇರಬೇಕೆ ಹೊರತು ಬೇರೆ ದಾರಿ ಇಲ್ಲ. ಅದು ಪಾಸಾದವನಿಗೆ ಅಪ್ಲಿಕಬಲ್ ಅಲ್ಲ, ಫೇಲ್ ಆದವನಿಗೆ ಹೇಳೋ ಮಾತದು ಒಂದು. ಆ ದೃಷ್ಟಿಯಲ್ಲಿ ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ್ಚೇಚ. ಯಾವ ಸಾಧನೆ ಮಾಡದೆ ಸತ್ತಿರ್ತಾನೆ ಅದು ಮತ್ತೆ ಹುಟ್ಟಲೇಬೇಕಾಗುತ್ತೆ ಅಂತ. ಸಾಧನೆ ಮಾಡದೆ ಸತ್ತವನು ಮತ್ತೆ ಹುಟ್ಟಲೇಬೇಕಾಗುತ್ತೆ. ನಮ್ಗೆ ಬೇಕಾದ ಉತ್ತರಗಳು ಉಂಟು ಅದಕ್ಕೆ. ಈ ಭತ್ತ ಇದೆ ಅಂತ ತಿಳ್ಕೊಳ್ಳಿ, ಅದು ಒಂದು ಹುಟ್ಟಿತು, ಒಂದು ಕಾಳು ಹಾಕ್ತಾನೆ, ಎಷ್ಟು ನೂರಾರು ಕಾಳಾಗಿ ಬರುತ್ತೆ ವಾಪಸ್ಸು. ಮತ್ತೆ ಅದನ್ನು ಹಾಕ್ತಾ ಒಂದೊಂದು ಕಾಳು ಹಾಕ್ತಾನೆ, ಒಂದೊಂದು ನೂರಾರು ಕಾಳಾಗುತ್ತೆ. ನಮ್ಮ ಸಂಸಾರ ಹೀಗೆ ಬೆಳೆಯುತ್ತೆ ಅಂತ ಹೇಳುತ್ತೆ. ಒಂದು ಕರ್ಮ ಮಾಡ್ತಾನಲ್ಲ ಜೀವ, ನೂರಾರು ಕರ್ಮಗಳು ಶುರುವಾಗುತ್ತೆ. ಅದರಿಂದ ಹೋಗಲಿ ಅನುಭವಿಸ್ಲಿಕ್ಕೆ ಹೋದರೆ ಮತ್ತೆ ಕರ್ಮಗಳ ಅಟ್ಯಾಚ್ಮೆಂಟ್, ಕರ್ಮಗಳು ಬಂದು ಬಂದು ಕೊನೆಗೆ ಏನಾಗುತ್ತೆ ಅಂತ ಕೇಳಿದರೆ ಕರ್ಮದ ರಾಶಿ ಬರುತ್ತೆ ಅಂತ. ಕರ್ಮದ ರಾಶಿ ನೋಡಿಬಿಟ್ರೆ ಗಾಬರಿ ಆಗಿಬಿಡುತ್ತೆ ಅವನಿಗೆ. ಪೆಂಡಿಂಗ್ ಫೈಲ್ ನೋಡಿಬಿಟ್ರೆ ಗಾಬರಿ ಆಗುತ್ತಲ್ಲ, ಅಯ್ಯೋ ಇಷ್ಟು ಫೈಲ್ ಯಾವಾಗ ಮಾಡಬೇಕು ನಾನೀಗ. ಈ ಫೈಲ್ ನೋಡಿದರೆ ಎಷ್ಟು ಗಾಬರಿ ಆಗುತ್ತಲ್ಲ, ಅನುಭವಿಸಬೇಕಾದ ಫೈಲ್ ಇದು ಒಂದು. ಅದನ್ನು ನೋಡಿದಾಗ ಅನಂತ ಜನ್ಮಗಳ ಒಂದು ರಾಶಿ ಇರುತ್ತೆ ಅಂತ ಹೇಳುತ್ತಾರೆ. ಅದನ್ನೆಲ್ಲ ಯೋಚನೆ ಮಾಡಿದರೆ ಕನಕದಾಸರು ಒಂದು ದೇವರನಾಮದಲ್ಲಿ ಹೇಳ್ತಾರೆ, ನಾವು ಸರಿಯಾಗಿ ಇವತ್ತು ಎಷ್ಟು ಆಹಾರ ತಿಂದಿದ್ದೇವೆ ಜನ್ಮ ಜನ್ಮಕ್ಕೆ ಲೆಕ್ಕ ಹಾಕಿಬಿಟ್ರೆ ಮೇರು ಪರ್ವತಕ್ಕಿಂತ ದೊಡ್ಡದಾಗಿಬಿಡುತ್ತೆ ಅಂತ ಹೇಳ್ತಾರೆ. ಮೇರು ಪರ್ವತಕ್ಕೆ ಹಿಮಾಲಯ ಪರ್ವತ ಏನೂ ಅಲ್ಲ ಅದರ ಮುಂದೆ. ಪ್ರತಿ ಇಷ್ಟಿಷ್ಟು ತಿಂದರೂ ಸಾಕು ದಿವಸಕ್ಕೆ. ಎಷ್ಟು ಜನ್ಮ ಆಗೋಗಿದೆ ಈ ಮಧ್ಯೆ ಈಗಾಗಲೇ, ಎಷ್ಟು ದಿವಸ ತಿಂದಿರೋದು, ಒಂದು ಏಕಾಚಿ ಬೇರೆ ಮಂದು ಮಾಡಿರೋದಿಲ್ಲ, ಅದು ಬೇರೆ ಜೊತೆಗೆ ಅದು ಸೇರ್ಕೊಂಡ್ಬಿಟ್ಟಿರುತ್ತೆ. ಆದ್ದರಿಂದ ಹುಚ್ಚಾವಟ್ಟೆ ಬೆಳೆದು ಹೋಗಿಬಿಟ್ಟಿದೆ. ನಾವು ಕುಡಿದ ನೀರು ಕ್ಷೀರ ಸಮುದ್ರದ ಎರಡರಷ್ಟು ಆಗುತ್ತೆ ಅಂತ ಹೇಳ್ತಾರೆ. ನಾವು ಕುಡಿದ ನೀರು ಇದೆಲ್ಲ ಕುಡಿದ ಹಾಲು ಕ್ಷೀರಸಾಗರಕ್ಕೆ ಇಮ್ಮಡಿಯೋ ಕನಕದಾಸರು ಹೇಳ್ತಾರೆ. ಕ್ಷೀರ ಸಮುದ್ರದ ಎರಡರಷ್ಟು ಆಗುತ್ತೆ. ಕ್ಷೀರ ಸಮುದ್ರ ಎಷ್ಟು ಗೊತ್ತೇನು, ಬೇರೆ ಎಲ್ಲ ಸಮುದ್ರಕ್ಕಿಂತ ದೊಡ್ಡ ಸಮುದ್ರ ಅದು. ಅದಕ್ಕೆ ಈ ಸಮುದ್ರಕ್ಕೆ ಹೇಳಕ್ಕೆ ಹೋಗಲಿಲ್ಲ, ಎಲ್ಲ ಸಮುದ್ರಕ್ಕಿಂತ ದೊಡ್ಡದು ಅದರ ಎರಡರಷ್ಟು ಆಗುತ್ತೆ. ನಾವು ಕುಡಿದ ಹಾಲು ಅಂದರೆ ಏನು ಆಶ್ಚರ್ಯ ಆಗಬೇಕು, ಎಷ್ಟು ಜನ್ಮ ಆಗಿರಬೇಕು ಯೋಚನೆ ಮಾಡಿ. ಇದೆಲ್ಲ ಯೋಚನೆ ಮಾಡಿದಾಗ ಹಬ್ಬ ಎಂಥ ಕರ್ಮದ ರಾಶಿ ಇದು. ನಂಬೇಕಾಂದ್ರೆ ಒಂದೇ ಭತ್ತದ ಕಾಳು ಹೇಗೆ ಮಲ್ಟಿಪ್ಲೈ ಆಗ್ತಾವೆ ನೋಡಿ, ಅದನ್ನೀಗ ಬೆಳೆದು 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 ತೊಗೊಂಡ್ರೆ ಏನು ಎಷ್ಟು ದಿವಸ ಆಗೋಗ್ಬಿಡುತ್ತೆ. ಆ ಥರ ಕರ್ಮ ಬೆಳೀತಾನೆ ಹೋಗುತ್ತೆ. ಆದರೆ ಇಷ್ಟೆಲ್ಲ ನೋಡಿದ್ರು ಕೂಡ ಕೊನೆಗೆ ಒಂದು ಗ್ಯಾರಂಟಿ, ಭತ್ತ ಈ ರೀತಿ ಬೆಳೀತಾ ಇರುತ್ತಲ್ಲ, ಒಂದು ಫೈಂಡ್ ಭತ್ತ ತಗೋತಾನೆ, ಮೇಲೆ ಹೊಟ್ಟಿರುತ್ತಲ್ಲ ತೆಗೆದು ಹಾಕಿಬಿಡ್ತಾನೆ, ಆಮೇಲೆ ಬಿಟ್ಟು ಹಾಕಿ ಏನು ಮಾಡಿದ್ರೆ ಹುಟ್ಟೋದಿಲ್ಲ ಮುಗಿದೋಯ್ತು. ಆ ಒಂಥರ ತೆಗೆದ ಅಂದ್ರೆ ಅದರ ಕಥೆ ಮುಗಿಯಿತು. ಇನ್ನು ಹುಟ್ಟೋದು ಹೆಸರೇ ಇಲ್ಲ. ಆವರೆಗೂ ಹುಟ್ಟೋದು ಕೊಯ್ಯೋದು ಮಾಡ್ತಾ ಇದ್ರು. ಆ ಸ್ಟೇಜ್ ಯಾವಾಗ ಮೇಲೆ ಸಿಪ್ಪೆ ಹೋಯ್ತಲ್ಲ ಅಲ್ಲಿ ಕಥೆ ಮುಗಿದೋಯ್ತು. ಇನ್ನು ಹುಟ್ಟೇ ಇಲ್ಲ, ಅದು ನಿಶ್ಚಿಂತಾಗಿ ಅದೇ ಬೆಳ್ಳಿ ಇರುತ್ತೆ ಅದು ಕೂಡ, ಇದ್ರ ಕಲರ್ ಬೇರೆ ಅದ್ರ ಕಲರ್ ಬೇರೆ. ಇದನ್ನ ಹೇಳಿದೆ ಇದೇ ಲಿಂಗದೇಹಕ್ಕೆ ದುಷ್ಟ ಅಂತ ಅಂದ್ರೆ ಅದೇ ಜೀವ ಅಕ್ಕಿ ಇದ್ದಾಗಿದ್ದಾನೆ, ಅದ್ರ ಮೇಲೆ ಕವರಿಂಗ್ ಇದ್ದಾಗಿ ಲಿಂಗದೇಹ ಅಂತಿದೆ. ಇದಿರೋವರೆಗೂ ಹುಟ್ಟು ಸಾವು ತಪ್ಪಿದ್ದಲ್ಲೇ ಇಲ್ಲ, ಅದಿರೋವರೆಗೂ ಕೂಡ ಹುಟ್ಟೋದು ಸಾಯೋದು. ಅದನ್ನು ತೆಗೆದುಬಿಟ್ಟ ಅಂದ್ರೆ ಕಥೆ ಮುಗೀತು. ಆದ್ರೆ ಲಿಂಗಭಂಗವಾಗಬೇಕು ಅಂತ ಅದಕ್ಕೆ ಕರೆ ಲಿಂಗಭಂಗವಾಗಬೇಕು. ಆ ಲಿಂಗಭಂಗವಾಗದ ಸುಲಭ ಅಲ್ಲ, ಚಿಕ್ಕ ಒಂದು ಪತ್ತ ಇರುತ್ತೆ ಅದು ತಗೊಂಡು ಮಾಡಕ್ಕೆ ಹೋಗಿ ಅಕ್ಕಿ ಬರೋದಿಲ್ಲಲ್ಲ, ಇದು ಜಷ್ಟ್ರ ಆಗಿಬಿಡುತ್ತೆ, ಆಮೇಲೆ ಪೂರ್ತಿ ಹಾಳಾಗೋಗ್ಬಿಡುತ್ತೆ. ಆ ಸ್ಟೇಜಲ್ಲಿ ತೆಗಲಕ್ಕೆ ಬರೋದಿಲ್ಲ ಅದು, ಆಮೇಲೆ ಪೂರ್ತಿ ಹಸಿದ್ದ ತೆಗಲಕ್ಕೆ ಬರೋದಿಲ್ಲ, ಚೆನ್ನಾಗಿ ಒಣಗಿದ ಮೇಲೆ ಹೀಗಂದ್ರೆ ಕಷ್ಟ ಬಂದ್ಬಿಡುತ್ತೆ. ಆ ಸ್ಟೇಜ್ ರೀಚ್ ಆಗೋದು ಎಷ್ಟು ಕಷ್ಟ ಅದು. ಅದಕ್ಕೆ ನಮ್ಮ ಆ ಸಾಧನೆ ಬರಬೇಕಾದ್ರೆ ಅನೇಕ ಬಹುನಾಮ್ ಜನ್ಮನಾಮಂತೆ ನಾನವಾನ್ ಮಾಂ ಪ್ರಪದ್ಯತೆ, ಭಗವದ್ಗೀತೆಯಲ್ಲಿ ಬಂದಿರೋ ಉತ್ತರ. ಯಾರು ಪುನರ್ಜನ್ಮ ಒಪ್ಪೋದಿಲ್ಲ, ಭಗವದ್ಗೀತೆ ಹೇಳ್ತಾ ಇದೆ ಬಹುನಾಮ್ ಜನ್ಮನಾಮಂತೆ ಅಂತ ಹೇಳಿದ ಮೇಲೆ ಅನೇಕ ಜನ್ಮಗಳ ಸಾಧನೆ ಉಂಟೆ ಉಂಟಾದ್ರಿಂದ ಪುನರ್ಜನ್ಮ ಇರಲೇಬೇಕು. ಪುನರ್ಜನ್ಮ ಒಪ್ಪದೆ ಹೋದರೆ ಯಾರು ಮೋಕ್ಷಕ್ಕೆ ಹೋಗೋ ಚಾನ್ಸೇ ಇರ್ತಿರಲಿಲ್ಲ. ಈ ಜನ್ಮದ ಸಾಧನೆ ಏನೇನೋ ಕೆಲಸಕ್ಕೆ ಬರೋದೆಲ್ಲ ನಮಗೆ ಗೊತ್ತಿದೆ. ಒಂದು ವರ್ಷಕ್ಕೆ ಅವನು ಬೇಸಿ ಪಾಸ್ ಆಗಿಬಿಡ್ತಾನ, ಸಾಧ್ಯನೇ ಇಲ್ಲ. ಒಂದು ವರ್ಷಕ್ಕೆ ಒಂದೊಂದು ವರ್ಷ ಕೋರ್ಸ್ ಪಾಸ್ ಆದರೆ ಸಾಕಾಗಿದೆ, ಅಲ್ಲೇ ಫೇಲ್ ಆಗೋ ಸಂಭವ ಇರುತ್ತದೆ. ಮೋಕ್ಷದ ಕೋರ್ಸ್ ಒಂದು ಜನ್ಮಕ್ಕೆ ಮಾಡಲಿಕ್ಕೆ ಅವನಿಗೆ ಆಗೋದೇ ಇಲ್ಲ. ಪುನರ್ಜನ್ಮ ಒಪ್ಪಲೇಬೇಕು ಅನ್ನೋದಕ್ಕೆ ದುಷ್ಟ ಅಂತ ಅದು. ಆದ್ದರಿಂದ ಒಂದು ಅನೇಕ ವರ್ಷಗಳ ಸಾಧನೆಯಿಂದ ಲೌಕಿಕ ವಿದ್ಯೆಯನ್ನು ಹೇಗೆ ಪೂರೈಸ್ತಾನೋ, ಅನೇಕ ಜನ್ಮಗಳ ಸಾಧನೆಯಿಂದ ಆಧ್ಯಾತ್ಮಿಕ ವಿದ್ಯೆಯನ್ನು ಪೂರೈಸ್ತಾನೆ. ಕೊನೆಗೆ ಆ ಸ್ಟೇಜ್ ಬಂದಾಗ ಭಗವಂತ ಏನು ಮಾಡ್ತಾನೆ, ಆ ಭತ್ತಕ್ಕೆ ತನ್ಮೇಲಿನ ಹೊಟ್ಟನ್ನು ತನಗೆ ತಕ್ಕೊಳ್ಳೋ ಶಕ್ತಿ ಇಲ್ಲ, ಅದಕ್ಕೆ ತನಗೆ ತಕ್ಕೊಳ್ಳೋ ಸಾಧ್ಯನೇ ಇಲ್ಲ. ಇನ್ನೊಬ್ಬನು ಹೀಗೆ ಅನ್ಬೇಕು, ಅದನ್ನು ದುರ್ದವರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಯಾವ ಜೀವರಿಗೂ ಕೂಡ ತಮ್ಮಷ್ಟೇ ತಾನೇ ಬಿಡುಗಡೆ ಮಾಡಿಕೊಳ್ಳೋ ಶಕ್ತಿ ಇಲ್ಲ, ತಮ್ಮಷ್ಟು ಎಂದೆಂದೂ ಬಿಡುಗಡೆ ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೇನು ಮಾಡಬೇಕು, ಇನ್ನೊಬ್ಬನು ಬಿಡಿಸ್ಬೇಕು. ಯಾರು ಬಿಡಿಸ್ಬೇಕು? ಅಕ್ಕಿಗಳು ಪರಸ್ಪರ ಬಿಡಿಸ್ಕೊಂಡ್ಬಿಡ್ತಾವೆ, ಭತ್ತಗಳು ನಿನ್ನ ನಾನು ಬಿಡಿಸ್ತೇನೆ ಬಿಡಿಸೋಕೆ ಬರೋದಿಲ್ಲ. ಅದಕ್ಕೆ ಅವರಿಂದ ಟೋಟಲಿ ಡಿಫ್ರೆಂಟ್ ಆಗಿರಬೇಕು. ಬಿಡಿಸ್ತಕ್ಕಂಥ ವ್ಯಕ್ತಿ ಟೋಟಲಿ ಡಿಫ್ರೆಂಟ್. ಭಗವಂತ ಎಲ್ಲರಿಗಿಂತ ಭಿನ್ನ, ಮತ್ತು ತುಂಬ ಮೇಲಿದ್ದಾನೆ, ಅವನು ಬಿಡಿಸ್ತಾನೆ. ಎಲ್ಲರಿಗೂ ಅವನೊಬ್ಬನೇ ಬಿಡಿಸ್ತಾನೆ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಎಲ್ಲರ ದುಃಖ ಸಂಸಾರದ ಬಂಧನ ನಾನು ಬಿಡಿಸ್ತೇನೆ ಅಂತ ಭಗವಂತ ಹೇಳಿದ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಎಷ್ಟು ದೇವರ ಒಲುಮೆ ಬೇಕಾಗಿದೆ, ಆ ಒಂದು ಸ್ಟೇಜ್ ಎಂತ ಇಂಪಾರ್ಟೆಂಟ್ ಹಂತ ಅದು ಒಂದು. ಭಗವಂತ ಅದನ್ನು ನಮಗೆ ಯಾವಾಗ ಬಿಡುಗಡೆ ಮಾಡ್ತಾನೋ ಅಲ್ಲಿಗೆ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನಮ್ಮ ವ್ಯಥಂಚಿಚ. ಮತ್ತೆ ಎಂದೂ ಹುಟ್ಟಿನ ಪ್ರಸಂಗ ಇಲ್ಲ, ಹುಟ್ಟಿನ ಪ್ರಸಂಗನೇ ಇಲ್ಲ ಅಂದಮೇಲೆ ನಾಶದ ಪ್ರಸಂಗ ಇಲ್ಲೇ ಇಲ್ಲ. ರಿಟೈರ್ಮೆಂಟ್ ಯಾವಾಗಾಯ್ತು ಅಂದ್ರೆ ಕೆಲಸನೇ ಸಿಕ್ಕಿದ್ದಿಲ್ಲ, ರಿಟೈರ್ಮೆಂಟ್ ಆಗೋದೇನು ಬಂತು ಈ ಮಧ್ಯೆ ಅವರಿಗೆ? ಹುಟ್ಟೇ ಇಲ್ಲ, ಅದು ಸಾವಿರ ಪ್ರಶ್ನೆನೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸರ್ಗೇಪಿ ನೋಪಜಾಯ ಅಂತ, ಸರ್ಗೆ ಅಪಿ ಅಂತ ಹೇಳಿದ್ರು. ಸರ್ಗೆ ಅಪಿ ಸೃಷ್ಟಿಯಲ್ಲೂ ಅವನು ಹುಟ್ಟೋದಿಲ್ಲ, ಅಂದ್ರೆ ಯಾರು ಸೃಷ್ಟಿಯಲ್ಲಿ ಹುಟ್ಟೇ ಹುಟ್ಟುತ್ತಾರೋ ಇವನಿಗೆ ಆ ಹುಟ್ಟಿನ ಯೋಚನೆಯೇ ಇಲ್ಲ. ಪ್ರಳಯೇ ನಾ ವ್ಯಥಂತಿಚ, ಪ್ರಳಯ ಕಾಲ ಬಂದಾಗ ನಾಶವಾಗಲೇಬೇಕಲ್ಲ, ಇದು ನಾಶವೇ ಇಲ್ಲ. ಈ ನಮಗೆ ಅರ್ಥ ಆಗುತ್ತೆ ಎಷ್ಟು ನಮಗೆ ಅತ್ಯಂತ ಸುರಕ್ಷಿತವಾದ ಜಾಗವನ್ನು ನಾವು ಸೇರ್ತೇವೆ. ಮನುಷ್ಯನಿಗೆ ಎಷ್ಟು ಗಾಬರಿ ಆಗುತ್ತೆ, ತನ್ನೆದ್ರಿ ಬೇರೆ ಸಾಯನ್ನು ಕಂಡರೂ ದುಃಖ ಪಡ್ತಾನೆ, ತಾನು ಸಾಯ್ಬೇಕಲ್ಲ ಅಂದ್ರೂ ದುಃಖ ಪಡ್ತಾನೆ, ಎರಡೂ ಸಹಿಸಿಕೊಳ್ಳಾರ ಅವನು. ತನ್ನ ಪ್ರೀತಿಪಾತ್ರರ ಸಾವನ್ನು ಸಹಿಸಿಕೊಳ್ಳೋಕೆ ಅವನು ತಯಾರಿಲ್ಲ, ತನ್ನ ಸಾವನ್ನು ಯೋಚನೆ ಮಾಡೋದಕ್ಕೂ ಅವನಿಗೆ ಸಾಧ್ಯ ಇಲ್ಲ. ಆದರೆ ಮುಕ್ತಿ ಇಲ್ಲದಿದ್ದು ಎಲ್ಲರ ಯೋಚನೆಯೇ ಇಲ್ಲ ಅಂತ ಹೇಳಿದ ಮೇಲೆ ಎಷ್ಟು ಸುಖಮಯವಾದ ಜಾಗ ಅದು, ಎಂಥ ಸುರಕ್ಷಿತವಾದ ಜಾಗದಲ್ಲೂ ಕೂಡ ಇದು ಹೋಗುತ್ತೆ ಅಂತ ಗೊತ್ತಾರ ದುಃಖ ಆಗಿಬಿಡುತ್ತೆ, ಇದು ಹೋಗಿಬಿಡುತ್ತೆ ಅಂದಮೇಲೆ ಆ ಭಯ ನಮಗಿರುತ್ತಲ್ಲ. ಸ್ವರ್ಗಲೋಕಕ್ಕೆ ಹೋದವರೆಲ್ಲ ಯೋಚನೆ ಮಾಡ್ತಿರಬೇಕಂತೆ, ಆಲೇ ಒಂಬತ್ತನೇ ಅಧ್ಯಾಯದಲ್ಲಿ ಬಂದುಬಿಟ್ಟಿದೆ, ತೇತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಆ ಪುಣ್ಯ ತೀರ್ತಿರ್ಲಿಕ್ಕೇನೆ ಕೆಳಗಿಡಿಲೇಬೇಕು, ಬೇರೆ ದಾರಿಯೇ ಇಲ್ಲ. ಸ್ವರ್ಗಲೋಕ ಅನಿತ್ಯ, ಈ ವೈಕುಂಠ ಲೋಕ ನಿತ್ಯ ಅದಕ್ಕೆ ಹೇಳುತ್ತಾರೆ. ಸ್ವರ್ಗಲೋಕ ಅನಿತ್ಯ, ವೈಕುಂಠ ನಿತ್ಯ. ವೈಕುಂಠದ ಹೊರತು ಬೇರೆ ಯಾವ ಲೋಕಗಳು ನಿತ್ಯ ಅಲ್ಲ. ಇವರೆಲ್ಲ ಸ್ವರ್ಗಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ರೆ ಸಾಮಾನ್ಯರೆಲ್ಲ ಕೂಡ ಅಲ್ಲಿರ್ತಕ್ಕಂಥ ದೇವತೆಗಳೆಲ್ಲ ಮೋಕ್ಷಕ್ಕೆ ಹೋಗೋಕ್ಕೂ ಇಷ್ಟಪಡ್ತಾ ಇರ್ತಾರೆ. ಅಂದಮೇಲೆ ಇವ್ರ ಗುರಿ ಚಿಕ್ಕದಾಯ್ತಾಗ, ಇವ್ರ ಗುರಿ ಚಿಕ್ಕದಾಯ್ತು. ನಿಜವಾದ ಗುರಿ ಅಂದರೆ ಭಗವಂತ ಹೇಳ್ತಾನೆ, ದೇವರ ವೈಕುಂಠ ಲೋಕವನ್ನು ತಲುಪೋ ಗುರಿ ಇರಬೇಕೇ ಹೊರತು ಬೇರೆ ಗುರಿಗಳನ್ನ ಇಟ್ಕೊಳ್ಳೋಕೆ ಹೋಗಲೇಬಾರದು. ಇವಾಗ ಸಾಮಾನ್ಯರಿರ್ತಾರೆ, ಹುಡುಗರು ಹೇಗೆ ಅಭ್ಯಾಸ ಮಾಡ್ತಿರ್ತಾರೆ ಗೊತ್ತಾ, ಏನು ಮಾಡ್ತೀನಿ ಅಂದರೆ ಅಮೆರಿಕಾಗೆ ಹೋಗ್ತೀನಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿರ್ತಾರೆ, ಅವಾಗ ಖುಷಿ ಆಗುತ್ತೆ ಅವ್ರಿಗೆ, ಹೋಗ್ತಾನೆ ಬಿಡ್ತಾ ಅವ್ರಿಗೆ ಕೇಳಿ ಭಾರಿ ಖುಷಿ ಆಗುತ್ತೆ. ಅವ್ರಿಗೆ ಇವ್ರಿಗೆ ದೃಷ್ಟಿ ಎಲ್ಲ ಅಮೆರಿಕಾಗೆ ಹೋಗ್ತೇನೆ, ಈ ದೇಶ ಬಿಡ್ತೇನೆ ಅಂತ ಒಳ್ಳೆ ಖುಷಿಯಿಂದ ಹೇಳ್ತಿರ್ತಾನೆ. ಅದೇ ರೀತಿ ಜ್ಞಾನಿಗಳು ಏನು ಮಾಡ್ತಾರೆ, ವೈಕುಂಠಕ್ಕೆ ಹೋಗ್ತೇನೆ ಅದನ್ನು ಕೇಳಿ ಖುಷಿ ಪಡ್ತಾರೆ. ತಮ್ಮ ಮಕ್ಕಳು ಆ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಈಗ ಅಮೆರಿಕಾಗೆ ವಾಪಸ್ ಬರಲೇಬೇಕು, ಅಥವಾ ಇಲ್ಲೇನಂತೆ ಸಾವು ಅಲ್ಲಿದ್ದೇ ಇದೆ, ಸಾವಿಲ್ಲದ ಲೋಕ ಏನೋ ಅಲ್ಲ ಅದೇನು. ಇಲ್ಲಿ ಎಲ್ಲ ನ್ಯೂನತೆಗಳು ಅಲ್ಲಿ ಇದ್ದ ಉಂಟು ಉಂಟ ಉಂಟಾದ್ರಿಂದ ಅದರಿಂದ ಏನು ಪಾರಾದಾಗ ಲೆಕ್ಕ ಅಲ್ಲ ಅವರು. ಆದರೆ ವೈಕುಂಠಕ್ಕೆ ಹೋದ ಮಾತ್ರ ಸ್ವರ್ಗೇ ಪಿನೋಪಜಾಯಂತೆ ಪ್ರಳಯೇ ನಾವು ವ್ಯಥಂತಿಜ. ಈ ಗುರಿಯನ್ನು ಸಾಧಿಸಲಿಕ್ಕೆ ನಮಗೆ ಎಷ್ಟು ಖುಷಿ ಇರುತ್ತದೆ, ಆಗಲೇಬೇಕು ಅಂಥೇಳಿ ಪರಮಾತ್ಮ ಅದನ್ನು ಹೇಳ್ತಾ ಸಾಧನೆ ಹೇಳಿಬಿಡ್ತಾನೆ. ಈ ಹೇಳ್ತಾರಲ್ಲ ಅಂತ ತಿಳ್ಕೊ, ಅದು ಸಾಧ್ಯವಾಗುತ್ತದೆ. ಇಲ್ಲಿ ಹೇಳ್ತಕ್ಕಂಥ ಜ್ಞಾನಾನಾಂ ಜ್ಞಾನ ಉತ್ತಮಂ, ಜ್ಞಾನಗಳ ಜ್ಞಾನ ಇದು. ಹಿಂದೆ ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳಿದ ಹಾಗೆ ಜ್ಞಾನಗಳ ಜ್ಞಾನ ಇದು. ಇದನ್ನು ಹೇಳ್ತೇನೆ, ಇದನ್ನು ತಿಳಿಯೋದರಿಂದ ಖಂಡಿತ ನಿನಗೆ ಇಂಥ ಸಿದ್ಧಿ ಸಿಗುತ್ತೆ. ಇಷ್ಟು ಹೇಳಿ, ಮಮ ಯೋ ನಿರ್ಮಹ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ, ನನ್ನ ಪತ್ನಿ ಮಹಾಲಕ್ಷ್ಮಿ, ಅವಳಲ್ಲಿ ನಾನು ಗರ್ಭವನ್ನು ಸ್ಥಾಪನೆ ಮಾಡ್ತೇನೆ. ಅದರಿಂದ ಏನಾಗುತ್ತೆ, ಇಡೀ ಸಂಭವ ಸರ್ವಭೂತಾನಾಂ ತಥೋಭವತಿ ಭಾರತ. ಇದು ಹುಟ್ಟಿನ ಕ್ರಮ. ಇದು ಹುಟ್ಟೋದಿಲ್ಲ ಸಾಯೋದಿಲ್ಲ ಅಂತ ಹೇಳಿದಾರಲ್ಲ, ಹುಟ್ಟು ಹೇಗೆ ಎಂಬುದನ್ನು ಹೇಳ್ತಾನೆ. ಹುಟ್ಟು ಬಂಧನ, ಬಂಧನ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಹಬ್ಬ ಬಿಡುಗಡೆ ಆಗಬೇಕು ಅಂತ ಅನಿಸುತ್ತ. ಹುಟ್ಟೋದಿಲ್ಲ ಅಂತ ಹೇಳಿದ ಮಾತನ್ನ ವಿವರಣೆ ಮಾಡೋದಕ್ಕೋಸ್ಕರ ಮುಂದಿನ ಶ್ಲೋಕ ಹೊರಟಿದೆ. ಈಗ ಅರ್ಜುನ ನೋಡು, ನನ್ನ ಪತ್ನಿ ಮಹಾಲಕ್ಷ್ಮಿ, ಆಕೆಯಿಂದ ನಾನು ಸೃಷ್ಟಿಯನ್ನು ಮುಂದುವರೆಸ್ತಾ ಹೋಗ್ತೇನೆ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜಪ್ರದಃ ಪಿತಾ. ಇದರಲ್ಲಿ ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ, ಯಾವುದೇ ಯೋನಿಯಲ್ಲಿ ಯಾವುದೇ ವಸ್ತು ಹುಟ್ಟಿರಲಿ, ಜಡವೋ ಚೇತನವೋ ಏನೇ ಒಂದು ಹುಟ್ಟಲಿ, ಆ ಪ್ರತಿಯೊಂದು ಹುಟ್ಟಿನ ಹಿನ್ನೆಲೆಯಲ್ಲಿ ನನ್ನ ಕೈವಾಡ ಇದೆ ಅಂತ ಭಗವಂತ ಹೇಳಿದ್ದಾನೆ. ಅದಕ್ಕೆ ತೇನವಿನ ತೃಣಮಪಿ ನಚಲತಿ ಅಂತ ಹೇಳಿ, ಭಗವಂತನ ದಯೆ ಇಲ್ಲದೇನೆ ಮನುಷ್ಯ ಹುಟ್ಟೋದಿಲ್ಲ, ಅಲ್ಲ ಒಂದು ಇರುವೆ ಹುಟ್ಟೋದಿಲ್ಲ, ಅಲ್ಲ ಒಂದು ಮಣ್ಣಿನ ಕಣ ಮೂವಾಗಲಿಕ್ಕೆ ಸಾಧ್ಯ ಇದೆ. ಇದು ಆಲಿನಾಲಿದು ಒಂದು ಭಗವಂತನ ಒಂದು ಸರ್ವಕರ್ತೃತ್ವ. ಅಹಂ ಸರ್ವಸ್ಯ ಪ್ರಭವ ಅಂತ ಹೇಳಿದನಲ್ಲ, ಮಯಿ ಸರ್ವಮಿದಂ ಪ್ರೋತಂ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಪ್ರತಿಯೊಂದು ಮಣಿಯು ಹೇಗೆ ಸೂತ್ರವನ್ನು ಅವಲಂಬಿಸೇ ಇರಬೇಕು, ಜಗತ್ತಿನ ಅಣು ಅಣುವೂ ಕೂಡ ಕಣಕಣವೂ ಕೂಡ ನನ್ನನ್ನೇ ಅವಲಂಬಿಸಿದೆ. ಅದಕ್ಕೆ ಸರ್ವಯೋನಿಷು ಕೌಂತೇಯ, ಇಲ್ಲವೋ ಏನಾಗ್ತಿತ್ತು ಈ ಪರಮಾತ್ಮನ ಕೈವಾಡ ಎಲ್ಲಿಲ್ಲ ಅಂತ ಜನ್ಮ ಕೊಟ್ಬಿಡು ಪರಮಾತ್ಮ ಅಂತ ಕೇಳ್ಬೋದಾಯ್ತು. ಬೇಕಾದ್ರೆ ನಿನ್ನ ಕೈವಾಡ ಎಲ್ಲಿಲ್ಲಲ್ಲ ಅಲ್ಲಿ ಕೊಟ್ಬಿಡಿ, ಕೆಲವರಿರ್ತಾರೆ ಕೆಟ್ಟ ಆಫೀಸರ್ ಇರ್ತಾರೆ, ತೆರೆದ್ರೆ ಟ್ರಾನ್ಸ್ಫರ್ ಆದ್ರೆ ಸಾಕು, ಅವನಿಗಾರಾಗಲಿ ನಮ್ಗಾರಾಗಲಿ ಕೊನೆ ಪಕ್ಷ ನಾಮನಾರು ದೂರ ಹಾಕ್ಬಿಡಿ, ಸದ್ಯ ಪೀಡೆ ತಪ್ಪುತ್ತೆ ಅಂತ ಹೇಳ್ಬೋದು. ಇಲ್ಲೇ ಚಾನ್ಸಸ್ಸೇ ಇಲ್ಲ. ಯಾಕೆ, ಎಲ್ಲಿ ಹೋದರೂ ಕೂಡ ಆ ಪರಮಾತ್ಮನೇ. ಈ ಸ್ಟೇಟೇ ಬಿಟ್ಟುಬಿಟ್ಟ ಈ ಸ್ಟೇಟೇ ನಿಮ್ಮ ಅಪ್ಲೈ ಆಗೋದಿಲ್ಲ, ಮುಗಿದೋಯ್ತು. ಈ ದೇಶ ಬಿಟ್ಟುಬಿಟ್ಟ ಯೋಚನೆ ಇಲ್ಲ. ಆದರೆ ದೇವರನ್ನು ಬಿಟ್ಟು ಹೋಗ್ಲಿಕ್ಕೆ ಯಾರಿಗೂ ಎಲ್ಲೂ ಸಾಧ್ಯನೇ ಇಲ್ಲ. ಊರು ದೇಶ ಬಿಡಬಹುದು, ಆಕಾಶ ಬಿಡ್ಲಿಕ್ಕೆ ಯಾರಿಗಾರಾಗತ್ತಾ, ಸಾಧ್ಯನೇ ಇಲ್ಲ. ಆದ್ದರಿಂದ ಭಗವಂತನನ್ನು ಬಿಟ್ಟು ಬದುಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ, ಮೂರ್ತಯ ಅಂದ್ರೆ ರೂಪಗಳು ಅಂತ ಅರ್ಥ. ಯಾಹ ಅದು ಮೂರ್ತಯ ಸ್ತ್ರೀಲಿಂಗದ ಪದವಾದ್ದರಿಂದ ಯಾಹ ಅಂತ ಪರಮಾತ್ಮ ಹೇಳ್ತಾನೆ. ಯಾವ ಯಾವ ರೂಪಗಳನ್ನು, ಅದು ಸ್ತ್ರೀಲಿಂಗ ಆಗಲಿಕ್ಕೊಂದು ಕಾರಣ ಉಂಟು, ಅಂದರೆ ಪ್ಯಾಸಿವ್, ನಾನು ಹುಟ್ಟಿಸ್ತೇನೆ ಅವ್ರು ಹುಟ್ಟಬೇಕಷ್ಟೇ ಹೊರತು ಆಯ್ಕೆ ಅವರದಲ್ಲ, ತೀರ್ಮಾನ ನಂದು ಅಂತ ಹೇಳ್ತಾರೆ. ತೀರ್ಮಾನ ನಂದು, ಎಕ್ಸಾಮ್ ಹಾಲ್ ಲಿಸ್ಟ್ ನಂಬರ್ ಹಾಕಿರ್ತಾರೆ, ನಾವು ಕೇಳೋದಲ್ಲಿ ಹಾಕೋದಿಲ್ಲ ಅವರು. ಅವ್ರು ಹಾಕ್ದಲ್ಲಿ ನಾವು ಕೂಡಬೇಕಷ್ಟೇ, ವಿಂಡೋದಲ್ಲಿ ಹಾಕಿ ಕಾಪಿ ಹೇಳಕ್ಕೆ ಅನುಕೂಲ ಮಾಡಿಕೊಡೋಕೆ ಹಾಕಿ, ಅದೆಲ್ಲ ಕೇಳಾಗಿಲ್ಲ. ಅವ್ರು ಎಲ್ಲಿ ಹಾಕ್ತಾರೆ ಅಲ್ಲಿ ತಪ್ಪು ಕೊಡಬೇಕಷ್ಟೇ. ರಿಜಿಸ್ಟ್ ನಂಬರ್ ಹಾಕೊಳ್ಳೋ ಯೋಗ್ಯತೆ ನಮಗಿಲ್ಲ, ಇನ್ನು ಹುಟ್ಟೋ ಯೋಗ್ಯತೆ ನಮಗೆಲ್ಲಿದೆ. ಈ ಮಧ್ಯೆ ಆ ಬಸ್ನಲ್ಲಿ ಸೀಟ್ ರಿಸರ್ವೇಷನ್ಗೆ ಹೋಗಿರ್ತಾನೆ, ಯಾವ ಸೀಟ್ ಕೊಟ್ಟರೆ ಹೋಗ್ಬೇಕು, ಪ್ರಯಾಣ ಮಾಡಲೇಬೇಕು, ಈ ಸೀಟ್ ಖಾಲಿ ಇರಬೇಕು, ರತ್ತಿ ಸಾಕಾರ ಬಿಡಿ ಅಂದರೆ ತಪ್ಪು ಒಪ್ಕೋಬೇಕು. ಇಷ್ಟು ನಮಗೆ ಅಸ್ವಾತಂತ್ರ್ಯ ಇರಬೇಕಾದ್ರೆ ಇನ್ನೇನು ಆಯ್ಕೆ, ಹುಟ್ಟಿನ ಆಯ್ಕೆ ನಮಗೆ ಯಾರಿಗಿದೆ? ಆದರೆ ಭಗವಂತ ಹಾಗಲ್ಲ. ಸಂಭವಾವಿ ಆತ್ಮಮಾಯಯ, ಎಲ್ಲಿ ಅವತಾರ ಮಾಡಬೇಕೋ, ಹೇಗೆ ಅವತಾರ ಮಾಡಬೇಕೋ ಹಾಗೆ ನಾನು ಮಾಡ್ತೇನೆ. ನಾನು ಸರ್ವತಂತ್ರ ಸ್ವತಂತ್ರ. ನಾಲ್ಕನೇ ಅಧ್ಯಾಯದಲ್ಲಿ ಭಗವಂತನ ಅವತಾರ ಕೇಳಿದಾಗ ನಮ್ಮ ಹುಟ್ಟಿಗೂ ಭಗವಂತನ ಅವತಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಕೃಷ್ಣ ಜಯಂತಿಯನ್ನು ಯಾತಕ್ಕೆ ಆಚರಣೆ ಮಾಡೋದು ಅಂದರೆ ಆ ದೇವರ ಹಿರಿಮೆ ಅರ್ಥ ಮಾಡಿಕೊಳ್ಳೋದಕ್ಕೆ. ನಮಗೂ ಪರಮಾತ್ಮ ಎಲ್ಲಿಯೇ ಇಲ್ಲಿಗೆ ಸಂಬಂಧ. ಎಂಥ ವಿಶ್ವವ್ಯಾಪಕನಾದ ಸ್ವಾಮಿ. ಕೃಷ್ಣನ ಜಯಂತಿ ಅಂದರೆ ಮಹಾಲಕ್ಷ್ಮಿ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಯಾತಕ್ಕೆ, ಅವನು ಹುಟ್ಟಿಯೇ ಇಲ್ಲ. ಆದ್ದರಿಂದ ಅವನು ಹುಟ್ಟಿಯೇ ಇಲ್ಲ. ಲೋಕದ ಅವರು ಎಷ್ಟು ಮಹಿಮೆ ಇದೆ, ಅಂಥ ಮಹಾನುಭಾವನಿಗೆ ಎಷ್ಟು ವಿಶಿಷ್ಟವಾದಂಥ ಹಿರಿಮೆ ಇದೆ, ಅದರ ಸಂಕೇತವಾಗಿದೆ.